अभ्रमं मगरहितम् अजरं विमलंसद आनन्दतीर्थमतुलं भजेतापत्रयापहं मिथ्यासिद्धान्तदुध्वान्त विध्वंसनविचक्षणः जयतीत्याकथने भासतां नो हृदम्बरे अर्थिकल्पितकल्पयं प्रत्यत्यकेसरि व्यासतीर्थगुरुर्भूयाद् अस्मदिष्टासिद्धये तपोविद्याविरक्त्यादि सद्गुणोगाकरानहं वादिराजगुरुनन्दे हे गिरिपदाश्रयान् पूज्य राघवेन्द्राय सिद्धिरं नताय च भजतां कपुरुषाय नतां कामधेनवे दुर्वादिध्वान्तव्ये वैष्णवेन्द्रियवरेन्दवे श्रीराघवेन्द्रगुरवे नमो अत्यन्तयाळवे आपादमणिपर्यन्तं गुरूणामाक्तिं स्मरे तेन विघ्नः प्रणश्यति सिद्ध्यञ्च मनोरथाः हरिः ओं श्री गुरुभ्यो नमः ನಾವು ಭಗವದ್ಗೀತೆಯ ಉಪೋದ್ಘಾತ ನೋಡಿ ಆಯಿತು. ಮೊದಲನೇ ಅಧ್ಯಾಯ ಶುರು ಮಾಡಿದ್ವಿ. ದೇವಂ ನಾರಾಯಣನತ್ವ ಸರ್ವದೋಷ ವಿಭಜಿತಂ ಪರಿಪೂರ್ಣಂ ಗುರುಂ ಸಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿಭಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚಿತೆ ಲಕ್ಷ್ಮೀನಾರಾಯಣಂ ನತ್ವ ಪೂರ್ಣಬೋಧಾನ್ ಗುರುನಪಿ ಕುರುಮಃ ಶ್ರೀಕೃಷ್ಣ ಗೀತಾಯಾ ಭಾಷ್ಯಾದ್ ಯುಕ್ತಾರ್ಥ ಸಂಗ್ರಹಂ. ಸೊ ನಾವು ಮೊದಲನೇ ಅಧ್ಯಾಯದಲ್ಲಿದ್ದೀವಿ. ಮೊದಲನೇ ಅಧ್ಯಾಯಕ್ಕೆ ಯಾವ ಶ್ಲೋಕ ಕೂಡ ಆಚಾರ್ಯರು ಭಾಷ್ಯವನ್ನು ತಾತ್ಪರ್ಯವನ್ನು ಎರಡನ್ನೂ ಬರಲಿಲ್ಲ. ಅದು ಶುರು ಆಗೋದೇ ಎರಡನೇ ಅಧ್ಯಾಯದ 12ನೇ ಶ್ಲೋಕದಿಂದ ಶುರು ಆಗುತ್ತೆ. ಆದ್ದರಿಂದ ನಾವು ವಿವೃತಿಯನ್ನು ನೋಡಿದಾಗ ಗೀತಾ ಶ್ಲೋಕಗಳನ್ನು ನೋಡಿದಂತೆ ಆಗತ್ತೆ. ಅದೇ ವಿಧವಾಗಿ ರಾಯರು ಹೇಳಿದಂತಹ ವಿವೃತಿಯಲ್ಲಿ ರಾಯರು ವಿವರಿಸ್ತಾರ ಮಾಡಿದ್ದು ಅದು ನೋಡಿದಂತಾಗತ್ತೆ. ನಾನು ಒಂದು ರೈಟಪ್ ಕಳಿಸಿದ್ದೆ, ಅದನ್ನು ಪರ್ಯಾಪ್ತಂ ಅನ್ನುವ ಶ್ಲೋಕದ ವಿಶ್ಲೇಷಣೆ ಮಾಡುವಾಗ ಅಲ್ಲಿ ಉಲ್ಲೇಖ ಮಾಡಿದಂತಹ ಆ ಕ್ಯಾರೆಕ್ಟರ್ಸ್, ಅವರ ಬ್ಯಾಕ್ಗ್ರೌಂಡ್, ಅವರ ಹೆಸರುಗಳನ್ನೇ ಯಾಕೆ ತಗೊಂಡ ದುರ್ಯೋಧನ ಅನ್ನುವುದಕ್ಕೆ ಕಾರಣಗಳನ್ನು ಅಲ್ಲಿ ಅದರಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ. ಸೊ ಅದು ಓದಿದ್ರೆ ನಿಮಗೆ ಆ ಹೆಸರುಗಳನ್ನು ಯಾಕೆ ತಗೊಂಡಿದ್ದ ಅನ್ನೋದು ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ದುರ್ಯೋಧನ ಉಲ್ಲೇಖ ಮಾಡುವಾಗ ದೃಷ್ಟದ್ಯುಮ್ನ ಹೆಸರು ಹೇಳಿ ಮೊದಲು, ಯಾಕಂದ್ರೆ ವ್ಯೂಢಾಂ ದ್ರುಪದ ಪುತ್ರಿಯೇನ ತವ ಶಿಷ್ಯೇನ ಧೀಮತ ಅಂತ ಹೇಳಿ ದೃಷ್ಟದ್ಯುಮ್ನ ಹೆಸರು ಹೇಳಿದ. ಅದಾದ ಮೇಲೆ ಸಾತ್ಯಕಿಯನ್ನು ಹಿಡ್ಕೊಂಡು ಸಾತ್ಯಕಿ, ವಿರಾಟ, ದ್ರುಪದ, ದೃಷ್ಟಕೇತು, ಚೇಕಿತಾನ, ಕಾಶಿರಾಜ ಹೀಗೆ ಅವರನ್ನು ಹೇಳ್ತಾ ಹೋಗಿ, ಸೊ 2, 9, 11 ಆಮೇಲೆ ಯುಧಾಮನ್ಯು, ಉತ್ತಮೌಜ ಹೇಳಿ 18 ಜನ ಹೆಸರು ಹೇಳ, ಅಂದರೆ ಉಪಪಾಂಡವರ ಹೆಸರು ಹೇಳೋದಿಲ್ಲ. ಸೌಭದ್ರ ಅಂಥೇಳಿ ಅಭಿಮನ್ಯು, ಆಮೇಲೆ ದ್ರೌಪದೇಯ ಅಂತ ಹೇಳುವಾಗ ಉಪಪಾಂಡವರು, ಈಗ 18 ಜನನ ಉಲ್ಲೇಖ ಮಾಡಿದ್ದಾನೆ. ಅಂದರೆ 7 ಅಕ್ಷೌಹಿಣಿಯಿಂದ 18 ಜನನ ಉಲ್ಲೇಖ ಮಾಡಿದ. ತನ್ನ 11 ಅಕ್ಷೌಹಿಣಿಯಿಂದ ಉಲ್ಲೇಖ ಮಾಡುವಾಗ ಒಂದೇ ಶ್ಲೋಕದಲ್ಲಿ 8ನೇ ಶ್ಲೋಕದಲ್ಲಿ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಸ್ಥ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವಚ ಅಂಥೇಳಿ ಅವರನ್ನು ಮಾತ್ರ ಉಲ್ಲೇಖ ಮಾಡಿದ. 7 ಜನವನ್ನು ಉಲ್ಲೇಖ ಮಾಡಿದ್ದಾನೆ ಅಷ್ಟೇ ಮಾಡಿ, ಅನ್ಯೇಚ ಬಹುಶೂರ ಅಂತ ಹೇಳಿಬಿಟ್ಟ. ಆದ್ದರಿಂದ ತನ್ನ ಕಡೆ ಇರುವವರು ಎಲ್ಲರೂ ಬಲಹೀನರು ಅನ್ನುವಂಥ ಒಂದು ಭಾವನೆ ಇತ್ತು ಅನ್ನೋದು ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ಹೇಳುವಾಗ ತಾನು ಅಲ್ಲಿ ಹೇಳ್ತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ದೇಶಂ ಬಲಂ ಭೀಮಾಭಿರಕ್ಷಿತಂ ಅಂತ ಅದನ್ನು ಹೇಳ್ತಾನೆ. ಸೊ ಆದ್ದರಿಂದ ಇಲ್ಲಿ ಆ ಪರ್ಯಾಪ್ತ ಅಪರ್ಯಾಪ್ತ ಶಬ್ದಗಳಿಗೆ 2 ಅರ್ಥಗಳಿದೆ ಅಂಥೇಳಿ, ಒಂದು ಲಿಮಿಟೆಡ್ ಅನ್ಲಿಮಿಟೆಡ್ ಅನ್ನೋದು, ಇನ್ನೊಂದು ಕೇಪಬಲ್ ನಾಟ್ ಕೇಪಬಲ್. ಆದರೆ ಎರಡನೇ ಅರ್ಥವನ್ನು, ಅಂದರೆ ಕೇಪಬಲ್ ನಾಟ್ ಕೇಪಬಲ್ ಅನ್ನೋದೇ ಯಾಕೆ ತಗೋಬೇಕು ಅನ್ನೋದಕ್ಕೆ ಅಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದೀನಿ. ರಾಘವ ಸ್ವಾಮಿಗಳವರು ಹೇಳುವಾಗ ಕೂಡ ಅವರು ಬ್ರೀಫ್ ಆಗಿ ಒಂದು ಹೇಳ್ತಾರೆ, ಪರ್ಯಾಪ್ತ ಅಪರ್ಯಾಪ್ತ ಅಂತ ಹೇಳುವಾಗ, ಪರ್ಯಾಪ್ತಂ ಅಂದರೆ ಸೇನಾಪತಿ ಭೂತ ಭೀಷ್ಮ ಅಭಿರಕ್ಷಿತಂ ಅಸ್ಮಾಕಂ ತತ್ ಪ್ರಾಕ್ತ ಬಲಿಷ್ಠೋಪೇತಂ ಬಲಂ, ಮುಂದೆ ಹೇಳಿದಂತಹ ಅವರಿಂದ ಕೂಡಿರುವಂತಹ ಈ ಸೈನ್ಯ ಬಲ ಅಂದರೆ ಸೈನ್ಯ ಅಂತ ಅರ್ಥ. ಅದು ಅಪರ್ಯಾಪ್ತಂ ಅಂದರೆ ಪಾಂಡವ ಜಯೇ, ಪಾಂಡವರನ್ನು ಗೆಲ್ಲುವುದರಲ್ಲಿ ನ ಸಮರ್ಥಂ ಪ್ರತೀಯತೆ, ಅಪರ್ಯಾಪ್ತಂ ಪರ್ಯಾಪ್ತವಲ್ಲ ಅಂದರೆ ಸಮರ್ಥವಲ್ಲ. ಅದೇ ಭೀಮಾಭಿರಕ್ಷಿತಂ ಇದಂ ಪಾಂಡವಾನಾಂ ಬಲಂ ತು ಪರ್ಯಾಪ್ತಂ ಅಸ್ಮದ್ವಿಜಯೇ ಸಮರ್ಥಂ ಶಕ್ತಂ ಪ್ರತೀಯತೆ ಅಂಥೇಳಿ ಆ ಅರ್ಥ ಅಂತ ಹೇಳಿದ್ದಾರೆ. ಇದು ಯಾಕೆ ಅರ್ಥ, ಈ ಮೊದಲನೇ ಅರ್ಥ ಯಾಕಲ್ಲ ಅನ್ನೋದು ಅಲ್ಲಿ ವಿಶ್ಲೇಷಣ ವಿವರವಾಗಿ ಮಾಡಿದ್ದೀನಿ. ಸೊ ಆ ಮುಂದಿನ ಶ್ಲೋಕಗಳು ಮಾತ್ರ ಅದನ್ನು ಬಲಪಡಿಸುವುದಲ್ಲದೆ ಆಮೇಲೆ ಬರುವ ಶ್ಲೋಕಗಳು ಅದನ್ನು ಹಾಗೆ ಅರ್ಥ ಅಂತ ತಿಳಿಸ್ಕೊಡುತ್ತೆ. ಯಾಕಂದ್ರೆ ಆ ವಿಧವಾಗಿ ದುರ್ಯೋಧನ ಇದ್ದರೆ, ಅವನ ಮನಸ್ಥಿತಿ ಡಿಪ್ರೆಸ್ಡ್ ಆಗಿದ್ದರೇನೆ ಅವನ್ನು ಚೀರಪ್ ಮಾಡೋ ಅನ್ನೋ ಪ್ರಶ್ನೆ. ಅಲ್ಲಿ ಅಯನೇಶು ಸರ್ವೇಶು ಯಥಾಭಾಗ ಮೌಸ್ಥಿತಾ ಭೀಷ್ಮ ಮೇವಾಭಿರಕ್ಷಂತು ಭವಂತ ಸರ್ವೈವೈ, ಅವನ ಸೈನ್ಯವೇ ಅನ್ಲಿಮಿಟೆಡ್ ಆಗಿದ್ದರೆ ಭೀಷ್ಮನ ರಕ್ಷಣೆ ಮಾಡಬೇಕಾದ ಅವಶ್ಯಕತೆ ಯಾಕೆ ಬರುತ್ತೆ? ನಮ್ಮದು ಬಹಳ ಬಲಹೀನವಾಗಿದೆ, ಭೀಷ್ಮಾಚಾರ್ಯರು ಹೋದ್ರಂದ್ರೆ ಇನ್ನೂ ವೀಕ್ ಆಗಿಬಿಡತ್ತೆ ಅನ್ನುವ ಅಭಿಪ್ರಾಯ ಅಲ್ಲಿ ಕಾಣಿಸುತ್ತೆ. ಅದಕ್ಕೆ ಅಯನೇಶ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಚ ಸರ್ವೇಶು ಯಥಾಭಾಗಂ ಅವಸ್ಥಿತ, ಆಯಾ ರೀತಿಯಲ್ಲಿ ನೀವು ಚೆನ್ನಾಗಿದ್ದದೆ ಯಥಾಭಾಗಂ ಅವಸ್ಥಿತ ಅಂದ್ರೆ ಸ್ವ ಸ್ವ ರಣಭೂಮಿ ಸ್ಥಾನೇಶು ದೃಢಂ ಅವಸ್ಥಿತ, ತಮ್ಮ ತಮ್ಮ ರಣಭೂಮಿಯ ಸ್ಥಾನಗಳಲ್ಲಿ ದೃಢವಾಗಿ ಇರಬೇಕು ನೀವು, ಇದ್ದು ಬಿಟ್ಟು ಸಂತಹ ಹಾಗೆ ಇದ್ದವರಾಗಿ ಭೀಷ್ಮಂ ಏವ ಅಭಿರಕ್ಷಂತು. ಅನ್ಯೈಹಿ ಯುಧ್ಯಮಾನಃ ಭೀಷ್ಮಃ ಪೃಷ್ಠತಃ ಅರಿಭಿ ಯತಃ ನಹನ್ಯತೆ, ಹಿಂದಿನ ಯಾರನ್ನು ಹೊಡ್ಬೋದು, ಅದಕ್ಕೆ ಸುತ್ತಮುತ್ತ ಎಲ್ಲಾ ಕಡೆ ಇದ್ದು ನೀವು ಅವನ ರಕ್ಷಣೆಯನ್ನು ಮಾಡಿರಿ ಅಂತ ಹೇಳಿ ರಕ್ಷಂತು ಇತಿ ದ್ರೋಣಾಚಾರ್ಯಂ ಉಕ್ತ್ವ ವಿಶಸಾದ ಅಂತ ರಾಘವೇಂದ್ರ ಸ್ವಾಮಿಗಳವರು ಸ್ಪಷ್ಟವಾಗಿ ಅವಿಶ್ವಾಸಾದ ದುರ್ಯೋಧನ ವಿಷಾದಕ್ಕೆ ಒಳಗಾದ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ಇನ್ನೂ ಬಲಿಯವಾದ ಕಾರಣ ನೆಕ್ಸ್ಟ್ ಬರೋದು ಇನ್ನೊಂದು ಕಾರಣ ಯಾವುದಂದ್ರೆ ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ, ಅಂತಹ ವಿಷಾದಕ್ಕೆ ಒಳಗಾಗಿದ ದುರ್ಯೋಧನನಿಗೆ ಹರ್ಷವನ್ನು ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ಅವನು ಬಹಳ ವಿಷಾದಕ್ಕೆ ಒಳಗಾಗಿದ್ದಾನೆ, ದುರ್ಯೋಧನ ಅವನಿಗೆ ಸ್ವಲ್ಪ ಸಂತೋಷ ಕೊಡೋಣ ಅಂತ ಹೇಳಿ ಅದಕ್ಕಾಗಿ ಕುರುವೃದ್ಧ ಪಿತಾಮಹ, ಕುರುವೃದ್ಧರಾದಂತಹ ಆ ಪಿತಾಮಹರು ಅಂದರೆ ಭೀಷ್ಮಾಚಾರ್ಯರು ಅವರೇನು ಮಾಡಿದ್ದಾರೆ, ಸೋ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯ ಉಚ್ಚೈಹಿ ಶಂಖಂ ದದ್ಮೌ ಪ್ರತಾಪವಾನ್, ಪ್ರತಾಪವಂತನಾದ ಭೀಷ್ಮಾಚಾರ್ಯರು ಶಂಖವನ್ನು ಊದಿದ್ದಾರೆ. ವಿನದ್ಯ ಉಚ್ಚೈಹಿ ಸಿಂಹನಾದಂ ವಿನದ್ಯ, ಸುಮ್ಮನೆ ಶಂಖವನ್ನು ಮಾಡಲಿಲ್ಲ, ಸಿಂಹನಾದವನ್ನು ವಿನದ್ಯ ಸಿಂಹನಾದವನ್ನು ತೋರಿಸುವಂತಂದ್ರೆ ಗುರು ಪರಾಕ್ರಮಶಾಲಿ ಕಲೆಯಾಗಿರುವಂಥವರು ಗುರುಕುಲ ಶ್ರೇಷ್ಠರಾಗಿರುವಂಥವರು ಆ ಭೀಷ್ಮಾಚಾರ್ಯರು ಸಿಂಹನಾದ ಮಾಡಿ ಶಂಖವನ್ನು ಮೊಳಗಿಸಿದ್ದಾರೆ. ಯಾಕೆ ಸಿಂಹನಾದ ಮಾಡಬೇಕು ಅಂದರೆ ಇನ್ನು ಬಹಳ ಡಿಪ್ರೆಸ್ ಆಗಿದ್ದಾನೆ, ಅವನು ಸ್ವಲ್ಪ ಖುಷಿ ಕೊಡೋಣ ಅನ್ನುವ ಉದ್ದೇಶ ಅವರಲ್ಲಿ ಇದ್ದಿರಬೇಕು ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಆ ಅಭಿಪ್ರಾಯ ಎಲ್ಲರಿಗೂ ಇತ್ತು, ಅಲ್ಲಿ ಭೀಷ್ಮಾಚಾರ್ಯರಿಗೂ ಆ ಅಭಿಪ್ರಾಯವೇ ಇತ್ತು ಅಂತ ಹೇಳಿ ಗೊತ್ತಾಗತ್ತೆ. ಆವಾಗ ಇನ್ನೂ ಅಷ್ಟೇ ಅಲ್ಲ, ಇನ್ನೂ ಕೂಡ ಮುಂದೆ ಬರುವ ವಿವರಣೆಗಳು ಅದನ್ನೇ ಬಲಪಡಿಸುತ್ತೆ ಆ ಇಂಟರ್ಪ್ರಿಟೇಷನ್. ಯಾಕೆ ಅಂದರೆ ನೋಡೋಣ ಇಲ್ಲಿ, ತತಃ ಶಂಖಾಶ್ಚ ಭೈರ್ಯಶ್ಚ ಪಣವಾನಕ ಗೋಮುಖಾಹ ಸಹಸೈವಾಭ್ಯಹನ್ಯಂತ ಶಶಬ್ದ ಸ್ತುಮುಲೋಭವತ್ ಅಂತ ಹೇಳಿ. ತತಃ ಹಾಗಾದ ಮೇಲೆ ಅಂದ್ರೆ ಭೀಷ್ಮಾಚಾರ್ಯರು ಶಂಖವನ್ನು ಊದಿದ ಮೇಲೆ ಇಲ್ಲಿ ಇನ್ನೊಂದು ಕೂಡ ವಿಚಾರವನ್ನು ನಾವು ನೋಡಬೇಕು. ಏನಂತ ಹೇಳಿದರೆ ಸಂಧಿ ಪ್ರಸ್ತಾವನೆ ಕಳಿಸಿದ್ದಾರೆ ಪಾಂಡವರ ಕಡೆಯಿಂದ, ಕೌರವರು ಸಂಧಿಯನ್ನು ಒಪ್ಪಲಿಲ್ಲ, ಯುದ್ಧಕ್ಕೆ ಅಲ್ಲಿ ಬಂದು ನಿಂತಿದ್ದಾರೆ. ಯಾರು ಮೊದಲು ಯುದ್ಧದ ಒಂದು ಹೆಜ್ಜೆ ಮುಂದೆ ಹಾಕಿದ್ದಾರೆ, ಯಾರು ಅದನ್ನು ಶುರು ಮಾಡಿದ್ದಾರೆ ಯುದ್ಧವನ್ನು ಅಂತ ಹೇಳಿದಾಗ ನಮಗೆ ಗೊತ್ತಾಗುವ ವಿಷಯ ಇಲ್ಲಿ ಏನಂತ ಹೇಳಿದರೆ ಭೀಷ್ಮಾಚಾರ್ಯರು ಮೊದಲು ಶಂಖವನ್ನು ಊದಿದ್ದಾರೆ. ಅಂದರೆ ಏನಾಯಿತು, ಯುದ್ಧದ ಪ್ರಕಟಣೆ ಅನೌನ್ಸ್ಮೆಂಟ್ ಮಾಡಿದ್ದು ಶಂಕರಾಚಾರ್ಯರು ಮಾಡಿದ್ದಾರೆ ಅನ್ನೋದು ನಮಗೆ, ಅದನ್ನು ಭೀಷ್ಮಾಚಾರ್ಯರು ಮಾಡಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ವಿಧವಾಗಿ ಆ ಭೀಷ್ಮಾಚಾರ್ಯರು ಅವರೇ ಈ ವಿಧವಾಗಿ ಆ ಯುದ್ಧದ ಒಂದು ಪ್ರಸಕ್ತಿ ಅಂದ್ರೆ ಆ ಉತ್ಸಾಹವನ್ನು ತೋರಿಸಿ ಅವರಿಗೆ ಹಾಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಶಂಖಾಶ್ಚ ಭೈರ್ಯಶ್ಚ ಅದಾದ ಮೇಲೆ ಶಂಖಗಳು ಭೇರಿಗಳು ಇವೆಲ್ಲ ಹೆಸರು, ಪಣವಾಣಕ ಗೋಮುಖ ಅನ್ನುವುದು ತಮಟೆ ಅಂತಾರೆ, ಡೋಳು ಅಂತಾರೆ, ಕಹಳೆ ಇವೆಲ್ಲ ಅಂದ್ರೆ ಬೇರೆ ಬೇರೆ ವಿಧವಾದಂತಹ ಯುದ್ಧದ ರಂಗದಲ್ಲಿ ಇವೆಲ್ಲವನ್ನು ಕೂಡ ತಗೊಂಡು ಹೋಗ್ತಾರೆ. ಯಾಕೆಂದ್ರೆ ಅದರಿಂದ ನಾದಗಳನ್ನು ಮಾಡಬೇಕು, ಅವೆಲ್ಲ ಮೊಳಗಿಸ್ಬೇಕು, ಅದರಿಂದ ಇಷ್ಟು ಶಬ್ದವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ಸಹಸ ಏವ ಅಭ್ಯನ್ಯಂತ ಶಶಬ್ದ ಸ್ತುಮಲೋಭವತು, ಅಷ್ಟು ಶಬ್ದವನ್ನು ಕೌರವರು ಮಾಡಿದ್ದಾರೆ. ಮಾಡಿದಾಗ ಆ ಶಬ್ದ ಪಾಂಡವರನ್ನು ಏನು ಮಾಡಿತು ಅನ್ನುವುದು ಉಲ್ಲೇಖ ಕೂಡ ಮಾಡಲಿಲ್ಲ ವೇದವ್ಯಾಸರು ಇಲ್ಲಿ. ಆ ಶಬ್ದ ಪಾಂಡವರನ್ನು ಏನ್ ಮಾಡಿತು, ಏನು ಅಷ್ಟು ಶಬ್ದ ಮಾಡಿದ್ರು ಆದ್ರೆ ಪಾಂಡವರನ್ನು ಅದು ಏನು ಮಾಡಲೇ ಇಲ್ಲ ಆ ಶಬ್ದ, ಯಾಕಂದ್ರೆ ಅಸಲು ಉಲ್ಲೇಖ ಮಾಡಲಿಲ್ಲ, ಅದನ್ನು ಮೆನ್ಷನ್ ಮಾಡಲಿಲ್ಲ ರೀ, ಬಟ್ ಏನನ್ನ ಅವ್ರಿಗೆ ಸ್ವಲ್ಪ ಹೆದರಿಕೆ ಮಾಡಿರ್ಬೋದೇನೋ ಅಂತ ಮನಸ್ಸಲ್ಲಿ ಅನ್ಕೋಬಹುದು, ಆದ್ರೆ ಸ್ಪಷ್ಟವಾಗಿ ಯಾವ ವಚನವೂ ಇಲ್ಲ. ಆದರೆ ಅದಕ್ಕೆ ರೆಸ್ಪಾನ್ಸ್, ಅದಕ್ಕೆ ಸಮಾಧಾನ ರೂಪಕವಾಗಿ ಪಾಂಡವರು ಮಾಡಿದ್ದಾರೆ. ತತಃ ಶ್ವೇತ ಹಯೈಹಿ ಯುಕ್ತೆ ಮಹತಿ ಸ್ಯಂದನೇ ಸ್ಥಿತವು, ಬಿಳಿ ಕುದುರೆಗಳಿಂದ ಕಟ್ಟಲ್ಪಟ್ಟಿರುವಂತಹ ದೊಡ್ಡ ರಥದಲ್ಲಿ ಕೂತಿದ್ದಾರೆ ಕೃಷ್ಣಾರ್ಜುನರು, ಕೃಷ್ಣ ಸಾರಥಿಯಾಗಿ ಕೂತಿದ್ದಾನೆ, ಅರ್ಜುನ ಇದ್ದಾನೆ, ಹೀಗೆ ಅವರಿಬ್ಬರು ಕೂಡ ಮಾಧವ ಪಾಂಡವ ಚ ಏವ ದಿವ್ಯೌ ಶಂಖೌ ಪ್ರದಧ್ಮತು, ಅವರಿಬ್ಬರು ಅವರವರ ದಿವ್ಯ ಶಂಖಗಳನ್ನು ಊದಿದರು. ಯಾವ ಎರಡು ಶಂಖಗಳು? ಪಾಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ, ಪಾಂಚಜನ್ಯ ಶಂಖವನ್ನು ಹೃಷೀಕೇಶ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದು ಒಂದು ವಿಶೇಷವಾದ ಶಬ್ದ ಪ್ರಯೋಗ. ಹೃಷೀಕ ಅಂದ್ರೆ ಇಂದ್ರಿಯಗಳು, ಹೃಷೀಕೇಶ ಅಂತ ಹೇಳಿದ್ರೆ ಇಲ್ಲಿ ರಾಯರು ವಿವೃತಿಯಲ್ಲಿ ಹೇಳುವಾಗ ಹೇಳ್ತಾರೆ ಈ ಶಬ್ದವನ್ನು ನಮಗೆ 11ನೇ ಅಧ್ಯಾಯದ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಅಂತ ಹೇಳ್ತಾ, ಹೃಷೀಕಾಣಾಂ ಇಂದ್ರಿಯಗಳಿಗೆ ಈಶತ್ವಾಚ, ಹೃಷೀಕಾಣಾಂ ಇಂದ್ರಿಯಾಣಾಂ ಈಶತ್ವಾಚ ಹೃಷೀಕೇಶ ಅಂತೇಳಿ ಗೀತಾಭಾಷ್ಯೆ ಏಕಾದಶೆ ಅಂತೇಳಿ ಗೀತಾಭಾಷ್ಯದಲ್ಲಿಯೇ ಆಚಾರ್ಯರು 11ನೇ ಅಧ್ಯಾಯದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಅದನ್ನು ಇಲ್ಲಿ ರಾಯರು ನೆನಪಿಸ್ತಾ ಇದ್ದಾರೆ. ಈ ವಿಧವಾಗಿ ಇಂದ್ರಿಯಗಳಿಗೆ ಒಡೆಯನಾದವನು ಈಶನಾತ್ ಈಶಿತ್ವಾತ್, ಈ ಈಶ ಅನ್ನೋ ಶಬ್ದ ಒಡೆಯನಾದವನು ನಿಯಮನ ಮಾಡುವವನು ಅಂತ, ಇಂದ್ರಿಯಗಳನ್ನು ನಿಯಮನ ಮಾಡುವವನು. ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ, ಆ ಅಭಿಮಾನಿ ದೇವತೆಗಳನ್ನು ಸಹಿತ ನಿಯಮನ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಸ್ವತಂತ್ರವಾದ ನಿಯಾಮಕನು ಅವನೊಬ್ಬನೇ. ಆದ್ದರಿಂದ ಈಶ ಶಬ್ದ ಸರ್ವೋತ್ತಮತ್ವೇನ ಭಗವಂತನಿಗೆ ಮಾತ್ರ ಅನ್ವಯವಾಗುತ್ತೆ. ಇಂದ್ರಿಯಗಳ ನಿಯಾಮಕನಾದ ಭಗವಂತ ಶ್ರೀಕೃಷ್ಣ ಅಂತ ಹೇಳುವುದರ ಮೂಲಕವಾಗಿ ಇವರೆಲ್ಲರೂ ಶಂಖಗಳನ್ನು ಯಾರ್ಯಾರು ಊದಿದ್ದಾರೋ ಅವರ ಒಳಗೆ ನಿಂತು ಅವರಿಂದ ಶಂಖಗಳನ್ನು ಊದುವಂತೆ ಮಾಡಿದವನು ಅವನೇ ಒಂದು. ಎರಡನೆಯದು ಇಂದ್ರಿಯಗಳಿಗೆಲ್ಲ ಅವನೇ ನಿಯಾಮಕ. ಅಂದ್ರೆ ಎಲ್ಲರ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮಾತ್ರವಲ್ಲ ಕರ್ಮೇಂದ್ರಿಯಗಳು ಎಲ್ಲದಕ್ಕೂ ಕೂಡ ಅವನೇ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಎಲ್ಲರೂ ಯಾರ್ಯಾರು ಎಷ್ಟೆಷ್ಟು ಕೆಲಸಗಳನ್ನು ಮಾಡಬೇಕು, ಯಾವ ಯಾವ ಇಂದ್ರಿಯಗಳಿಂದ ಹೇಗೆ ಕಾರ್ಯ ನಡೆಯಬೇಕು ಅನ್ನುವುದು ನಿರ್ಣಯ ಮಾಡುವವನು ಅವನೇ ಆಗಿದ್ದಾನೆ. ಆದ್ದರಿಂದ ಹೃಷೀಕೇಶ ಅಂತ ಶಬ್ದ ಪ್ರಯೋಗ ಮಾಡುವುದರ ಮೂಲಕವಾಗಿ ಆ ಭಗವಂತನ ನಿಯಾಮಕತ್ವವನ್ನು ಹೇಳಿದಂತಾಗತ್ತೆ. ಮಿಕ್ಕವರೆಲ್ಲರೂ ನಿಯಮ್ಯರೇ, ಅವನೊಬ್ಬನೇ ನಿಯಾಮಕ. ಆದ್ದರಿಂದ ಹೀಗೆ ಆ ಹೃಷೀಕೇಶ ರೂಪ ಶ್ರೀಕೃಷ್ಣ ಪರಮಾತ್ಮ ಪಾಂಚಜನ್ಯವನ್ನು ಊದಿದ್ದಾನೆ, ಧನಂಜಯ ದೇವದತ್ತವನ್ನು ಊದಿದ್ದಾನೆ. ಅದಾದ ಮೇಲೆ ಈ ವಿಧವಾಗಿ ಶಂಖವನ್ನು ಮುಳುಗಿಸಿದಾಗ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ ಅಂಥೇಳಿ, ವೃಕೋದರ ಭೀಮಸೇನ ದೇವರು, ಭೀಮಕರ್ಮ ಭಯಂಕರ ಕರ್ಮವನ್ನು ಮಾಡುವವರು, ಮಹಾಶಂಖಂ ದೊಡ್ಡ ಶಂಖವನ್ನು, ಆ ಶಂಖದ ಹೆಸರು ಪೌಂಡ್ರಂ, ಪೌಂಡ್ರ ಅನ್ನುವ ಶಂಖವನ್ನು ದದ್ಮೌ ಮುಳುಗಿಸಿದ್ದಾರೆ, ಊದಿದ್ದಾರೆ ಅಂತೇಳಿ ಈ ವಿಧವಾಗಿ ಆ ಶಂಖವನ್ನು ಊದಿದ್ದಾರೆ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ, ಅನಂತ ವಿಜಯ ಅನ್ನುವ ಶಂಖವನ್ನು ಯುಧಿಷ್ಠಿರ, ಕುಂತಿಪುತ್ರನಾದ ಯುಧಿಷ್ಠಿರ ರಾಜನಾದವನು ಅವನು ಊದಿದ್ದಾನೆ. ರಾಜ ಹೇಗಿರಿ ಯುಧಿಷ್ಠಿರ ರಾಜ, ನಿಜವಾಗಿ ರಾಜ ಅವನು ತಾನೆ. ಯುಧಿಷ್ಠಿರ ರಾಜ ಅಲ್ಲ, ಯುಧಿಷ್ಠಿರ ರಾಜ ಅಂತ ಪ್ರಯೋಗ ಮಾಡಿದ್ದಾರಲ್ಲ ಅಂದ್ರೆ ರಾಜಸ್ಥಾನದಲ್ಲಿ ಅಂದ್ರೆ ರಾಜನಾಗಬೇಕಾದವನು. ಆದ್ದರಿಂದ ರಾಜ ಅಂದ್ರೆ ರಾಜನಾಗಬೇಕಾದವನು, ರಾಜಯೋಗ್ಯನಾದವನು, ರಾಜಪದವಿಗೆ ಮುಂದೆ ಬರ್ಲಕ್ಕಿದ್ದಾನೆ. ಆದ್ದರಿಂದ ಅದು ಪ್ರಯೋಗ ಮಾಡುವುದು ಇನ್ನು ರಾಜ ಆಗಲಕ್ಕೆ ಹೋಗ್ತಾನೆ ಅನ್ನೋದು ಸೂಚನೆ ಕೂಡ ಕೊಟ್ಟಂತೆ ಆಗುತ್ತೆ. ಅಂತಹ ಯುಧಿಷ್ಠಿರ ಅದನ್ನು ಊದಿದ್ದಾನೆ. ನಕುಲ ಸಹದೇವರು, ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ, ಸುಘೋಷ ಅನ್ನುವ ಶಂಖವನ್ನು ನಕುಲ, ಮಣಿಪುಷ್ಪಕ ಎನ್ನುವ ಶಂಖವನ್ನು ಸಹದೇವ, ಇವರಿಬ್ಬರು ಕೂಡ ಆ ಶಂಖಗಳನ್ನು ಊದಿದ್ದಾರೆ. ಅದಾದ ಮೇಲೆ ಈ ವಿಧವಾಗಿ ಆ ಶಂಖಗಳನ್ನು ಅವರು ಊದಿದಾಗ ಅನಂತ ವಿಜಯಂ ಅನಂತ ವಿಜಯಾಖ್ಯಂ ಅಂತೇಳಿ, ಇದಕ್ಕೆ ನಾನು ವಿವೃತಿಯಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಅನಂತ ವಿಜಯಂ ಅಂದ್ರೆ ಅನಂತ ವಿಜಯ ಆಖ್ಯಂ, ನಕುಲ ಸುಘೋಷ ಆಖ್ಯಂ ಅಂತ ಹೇಳಿ ಈ ವಿಧವಾಗಿ ಹೇಳ್ತಾ ಬಂದಿದ್ದಾರೆ. ತತಃ ಅಂದ್ರೆ ತಚ್ಛಂಕಧ್ವಾನ ಅನಂತರಂ ಪಣವಾಣಕ ಗೋಮುಖಾ ಅಂದ್ರೆ ವಾದ್ಯ ವಿಶೇಷಾಹ ಸಹಸಾಯೇವ, ಸಹಸ ಅಂದ್ರೆ ಯುಗಪದೇವ ಒಂದೇ ಸಾರಿ ಎಟ್ ಎ ಟೈಮ್, ಎಟ್ ಎ ಟೈಮ್ ಅಂತೇಳಿ, ತುಮುಲ ಅಂದ್ರೆ ಎಲ್ಲ ಕಡೆನು ಸರ್ವತ್ರ ಪರಿಪೂರ್ಣ ಅಭವತ್ತು, ಹೀಗೆ ಅದ್ ಹೇಳಿದ್ದಾರೆ. ಆದ್ದರಿಂದ ನಾನು ವಿವೃತಿಯ ಆ ವಾಕ್ಯಗಳನ್ನು ಅಷ್ಟು ವಿಸ್ತಾರವಾಗಿ ಹೇಳಲಿಲ್ಲ. ಅಲ್ಲಿ ಎಲ್ಲಾದರೂ ನಿಮ್ಗೆ ಪ್ರಶ್ನೆಗಳಿದ್ರೆ ಆಮೇಲೆ ನೀವು ಕೇಳಬಹುದು, ಬಟ್ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿರುವುದಾದ್ದರಿಂದ ಅದನ್ನು ನಾನು ಜಾಸ್ತಿಯಾಗಿ ಹೇಳಲಿಲ್ಲ. ಅದಾದ ಮೇಲೆ ಇನ್ನು ಇತರ ಪಾಂಡವರ ಕಡೆ ಇರುವವರು ಅವರು ಏನೇನು ಮಾಡಿದ್ದಾರೆ ಅಂತ ಹೇಳ್ತಾ, ಕಾಶ್ಯಶ್ಚ ಪರಮೇಶ್ವಾಸಃ ಈಶ್, ಪರಮೇಶ್ವಾಸಃ ಅಂದ್ರೆ ಪರಮ ಧನುಷ್ಕ, ಮಹಾ ಪರಮ ಅಂದ್ರೆ ಮಹಾ ಅಂತ, ಈಶ್ವಾಸ ಅಂದ್ರೆ ಈಶು ಅಂದ್ರೆ ಇಶು ಬಾಣ, ವಿಶ್ವಾಸಃ ಅಂತ ಹೇಳಿದ್ರೆ ಧನುಷ್ಕ, ಧನುಷ್ನು ಧನು ಪ್ರಯೋಗ ಮಾಡುವವನು, ಧನುರ್ಧಾರಿ ಅಂತರ್ಥ, ಮಹಾಧನುರ್ಧಾರಿ ಪರಮೇಶ್ವಾಸ ಅಂದ್ರೆ ಮಹಾಧನುರ್ಧಾರಿಯಾದಂಥ ಕಾಶಿರಾಜ. ಶಿಖಂಡೀಚ ಮಹಾರಥ, ನೋಡ್ರಿ ಇಲ್ಲಿ ಬಹಳ ಜನ ಶಿಖಂಡಿಯ ಬಗ್ಗೆ ಚಿತ್ರೀಕರಣ ಮಾಡುವುದರಲ್ಲಿ ಎಷ್ಟು ತಪ್ಪುಗಳನ್ನು ಯಾರು ಸರಿಯಾಗಿ ಚಿತ್ರೀಕರಣೆ ಮಾಡೋದು, ಶಿಖಂಡಿ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆ ಇದೆ ಎಲ್ಲಾ ಕಡೆ. ಶಿಖಂಡಿನ ಒಂದ ನಪುಂಸಕನನ್ನಾಗಲಿ, ಇಲ್ಲ ಸ್ತ್ರೀವೇಷದಲ್ಲಿರುವ ಸ್ತ್ರೀ ರೂಪದಲ್ಲಿ ಇದ್ದವನನ್ನಾಗಿಯೋ ತಪ್ಪು ಚಿತ್ರೀಕರಣ ಮಾಡುವುದೇ ಎಲ್ಲ ಕಡೆ ನಾವು ನೋಡ್ತೀವಿ. ಬಹಳ ತಪ್ಪು, ಯಾಕಂದ್ರೆ ಮೊದಲು ಶಿಖಂಡಿಯ ವೃತ್ತ ಅಂತ ಸ್ವಲ್ಪ ಮಟ್ಟಿಗೆ ಸಂಕ್ಷೇಪವಾಗಿ ತಿಳ್ಕೊಳ್ಳೋಣ. ಶಿಖಂಡಿ ನಿಮ್ಗೆಲ್ಲ ಗೊತ್ತಾದಂತೆ ದ್ರುಪದನ ಮಗ. ಅವನು ಹುಟ್ಟುವಾಗ ಮಗಳಾಗೆ ಹುಟ್ಟಿದ್ದಾನೆ. ಅರ್ಧ ಹೆಂಗಸು ಅರ್ಧ ಗಂಡಸು ಯಾವತ್ತೂ ಇಲ್ಲ, ಅರ್ಧರ್ಧ ಅನ್ನೋದೇ ಇಲ್ಲವೇ ಇಲ್ಲ. ಹುಟ್ಟುವಾಗ ಹೆಣ್ಣು ಮಗಳಾಗೆ ಹುಟ್ಟುತ್ತಾನೆ, ಆದರೆ ಆ ಮುಂದೆ ಗಂಡು ಮಗನೇ ಆಗ್ತಾನೆ ಅಂತ ಶಿರವಾಣಿ ಹೇಳುತ್ತಾ, ಆದ್ದರಿಂದ ಗಂಡು ಮಗನಾಗೇ ಬೆಳೆಸ್ತಾನೆ. ಸೊ ಆ ಶಿಖಂಡ್ ಹೆಸರು ಶಿಖಂಡಿನಿ ಅಂದ್ರೆ ಹೆಣ್ಣು ಮಗಳ ಹೆಸರು. ಶಿಖಂಡಿನಿ ಅಂತ ನಾಮಕರಣ ಮಾಡೋಲ್ಲ, ಶಿಖಂಡಿ ಅಂತಾನೆ ನಾಮಕರಣ ಮಾಡ್ತಾನೆ. ಸೊ ಶಿಖಂಡಿನಿ ಅನ್ನುವ ಪ್ರಸಕ್ತಿಯೇ ಇಲ್ಲ ಅಲ್ಲಿ. ಶಿಖಂಡಿನ್ ನಕಾರ ಅಂತ ಪುಂಲಿಂಗ ಶಬ್ದ ಅದು, ಆದ್ದರಿಂದ ಶಿಖಂಡಿ ಆಗತ್ತೆ ಹೊರತು ಶಿಖಂಡಿನಿ ಅಂದರೆ ಸ್ತ್ರೀಲಿಂಗ ಶಬ್ದ. ಅದೇ ಶಿಖಂಡಿ, ಅವನು ಶಿಖಂಡಿ ಅಂದಲೇ ನಾಮಕರಣ ಮಾಡಿದ, ಆದ್ದರಿಂದ ಅವನು ಪುರುಷ ಹೆಸರೇ ಹಾಕಿದ, ಪುರುಷನನ್ನಾಗೆ ಬೆಳೆಸ್ತಾನೆ. ಅವನು ದೊಡ್ಡವನಾದಾಗ ಮದುವೆ ಮಾಡಬೇಕಂದ್ರೆ ಪುರುಷ ಆಗ್ತಾನಂತ ಒಂದು ನಂಬಿಕೆ, ಸ್ಥಿರವಾದ ನಂಬಿಕೆ ಇತ್ತ. ಆದ್ದರಿಂದ ಅಲ್ಲಿ ದಾಶಾನ್ನ ದೇಶದ ರಾಜನಾಗಿರುವಂತಹ ಹಿರಣ್ಯವರ್ಮ ಅನ್ನುವ ಒಂದು ದೊಡ್ಡ ರಾಜ, ಬಲಿಷ್ಠನಾದ ರಾಜ, ಅವನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಆದಾಗ ಅವಳು ಬಂದು ನೋಡ್ತಾಳೆ, ನೋಡಿದ್ರೆ ಗೊತ್ತಾ ಮದುವೆ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಪುರುಷ ಅಂತ ಗೊತ್ತಾಗ್ಬಿಡತ್ತೆ. ತುಂಬಾ ಗಲಾಟೆ ಮಾಡ್ತಾಳೆ ಆ ತಂದೆಗೆ ಗೊತ್ತಾಗುತ್ತೆ, ತಂದೆ ಯುದ್ಧ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ತಾನೆ, ಹೊರಡ್ತಾನೆ. ಆವಾಗ ದ್ರುಪದ ಹೇಳಿದೆ, ಇಲ್ಲ ನೀನು ಅವನು ಪುರುಷನೇ, ನೀನ್ ಬೇಕಂದ್ರೆ ಟೆಸ್ಟ್ ಪರೀಕ್ಷೆ ಮಾಡ್ಕೊ ಅಂತ. ಸೊ ಅವ್ನು ಪರೀಕ್ಷೆ ಮಾಡ್ಲಿಕ್ಕೆ ಅಷ್ಟರೊಳಗೆ ಏನಾಗುತ್ತೆ ಅಂತ ಹೇಳಿದರೆ ಶಿಖಂಡಿಗೆ ತುಂಬಾ ಒಂಥರ ಮನಸ್ಸಿಗೆ ಬೇಜಾರಾಗತ್ತೆ. ಹೆಣ್ಮಗಳಾಗಿರ್ತಾನೆ ಆವಾಗ, ಕಾಡಿಗೆ ಹೋಗಿ ತಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅಷ್ಟೊಂದು ಬೇಜಾರಾಗ್ಬಿಡತ್ತೆ. ಕಾಡಿಗೆ ಹೋದಾಗ ಅಲ್ಲಿ ಸ್ಥೂಣಕರ್ಣ ಅನ್ನುವ ಒಂದು ಗಂಧರ್ವ ಸಿಗ್ತಾನೆ. ಸೊ ಆ ಗಂಧರ್ವ ಈ ಪರಿಸ್ಥಿತಿ ತಗೊಂಡು, ಸರಿ ಒಂದು ದಿನಕ್ಕೆ ನಾನು ಕಳಿಸ್ತೀನಿ, ಹೋಗು ನೀನು, ಹೋಗ್ಬಿಟ್ಟು ಒಂದಿನ ಆದಮೇಲೆ ನೀನು ನನ್ನ ಪುರುಷತ್ವ ನಿನ್ನ ಕೊಟ್ಟು ಬಿಡ್ತೀನಿ, ನಿನ್ನ ಅಸ್ತಿತ್ವ ನಾನು ತಗೊಳ್ತೀನಿ, ಆದ್ದರಿಂದ ನೀನು ಹೋಗು, ಆಮೇಲೆ ಬಂದು ನನಗೆ ಮತ್ತು ವಾಪಸ್ಸು ನನ್ನ ಪುರುಷತ್ವ ಕೊಟ್ಟು ಬಿಡು, ನಿನ್ಗೆ ಅಸ್ತಿತ್ವನ್ನು ಕೊಟ್ಟು ಬಿಡ್ತೀನಿ. ಈ ತಿರುವಾಗ ಅವ್ರು ಪರೀಕ್ಷೆ ಕಳಿಸಿದಾಗ ನಿನ್ನ ಪರೀಕ್ಷೆ ಪಾಸ್ ಆಗುತ್ತೆ ಹಾಗೆ ಅಂತ ಹೇಳಿ. ಹಾಗೆ ಅಲ್ಲಿ ಇನ್ನೊಂದು ವಿಷಯ ಕೂಡ ನಾನು ಮನಸ್ಸಿನಲ್ಲಿ ನೆನಪಿಗಿಟ್ಕೋಬೇಕು, ಪುರುಷ ಜೀವನಿಗೆ ಪುರುಷ ದೇಹವು ಸ್ತ್ರೀ ದೇಹ ಯಾರು ಬೇಕಾದ್ರೂ ಬರಬಹುದು. ಪುರುಷ ದೇಹದಲ್ಲಿ ಪುರುಷ ಇರ್ತಾನೆ, ಸ್ತ್ರೀ ದೇಹದಲ್ಲಿ ಕೂಡ ಪುರುಷ ಜೀವನಿಗೆ ಪುರುಷ ದೇಹ ಸ್ತ್ರೀ ದೇಹ ಯಾವ್ದು ಬೇಕಾದ್ರೂ ಬರಬಹುದು. ಆದ್ರೆ ಸ್ತ್ರೀ ಜೀವಕ್ಕೆ ಸ್ತ್ರೀ ದೇಹನೇ, ಪುರುಷ ದೇಹ ಇಲ್ಲ. ಆದ್ರೆ ಮತ್ತೆ ಇಲ್ಲಿ ಶಿಖಂಡಿ ಆ ದೇಹದ ಅಂಬನ ದೇಹ ಶರೀರ ಅದು ಪುರುಷ ದೇಹ ಮಾಡಿದಾಗ ಸ್ಥೂಣಕರ್ಣ ಅವನು ಪುರುಷ, ಆದ್ರೆ ಅವನು ಸಾಂಶ ಜೀವ. ಆದ್ದರಿಂದ ಅಲ್ಲಿ ತನ್ನ ದೇಹ ಯಾವುದು ಸ್ತ್ರೀ ದೇಹವಾಯಿತೋ ಅಲ್ಲಿ ಸ್ಥೂಣಕರ್ಣ ಒಂದಂಶದಿಂದ ಇರ್ತಾನೆ. ಇಲ್ಲಿ ಶಿಖಂಡಿಯ ಶರೀರದಲ್ಲಿ ಕೂಡ ಪುರುಷ ತನ್ನ ಅಂಶದಿಂದ ಇರ್ತಾನೆ, ಅದೇ ದೇಹದಲ್ಲಿ ಶಿಖಂಡಿ ಅಂದ್ರೆ ಅಂಬ ಜೀವವು ಅಲ್ಲಿರ್ತಾಳೆ. ಈ ವಿಧವಾಗಿ ಒಂದೇ ದೇಹದಲ್ಲಿ ಇಬ್ಬರು, ಸ್ಥೂಣಕರ್ಣನ ಅಂಶ ಒಂದು, ಅವನು ಪುರುಷ. ಆದ್ದರಿಂದ ಅದು ಪೂರ್ಣ ಪುರುಷ ದೇಹವೇ, ಅರ್ಧ ಶರೀರ ಸ್ತ್ರೀ ಅರ್ಧ ಹೆಂಗಸು ಅರ್ಧ ಪುರುಷ ಅಲ್ಲ, ಎಕ್ಸ್ಚೇಂಜ್ ಟ್ರಾನ್ಸ್ ಸೆಕ್ಷುವಲ್ ಅಂತ ಆ ತರಹ ಪುರುಷ. ಸೊ ಅಷ್ಟುವರೆಗೂ ಪೂರ್ಣ ಸ್ತ್ರೀಯಾಗಿ ಇದ್ದ ಶಿಖಂಡಿ ಈ ಬದಲಾವಣೆ ಆದಾಗ ಪೂರ್ಣ ಪುರುಷ ದೇಹ ಬರುತ್ತೆ. ಶಕ್ತಿವಂತ, ಮಹಾಶಕ್ತಿವಂತ, ಪರಾಕ್ರಮಶಾಲಿಯಾಗಿರ್ತಾನೆ. ಅರ್ಧ ಗಂಡಸು ಅರ್ಧ ಹೆಂಗಸು ನಪುಂಸಕ ಇದೆಲ್ಲ ಸುಳ್ಳು ಕಥೆಗಳು. ಅವನು ಪರಮ ಶಕ್ತಿಶಾಲಿಯಾಗಿರ್ತಾನೆ, ಅದಕ್ಕೆ ಮಹಾರಥ ಅಂತ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಅವನು ಬಲಿಷ್ಠನಾಗಿಯೂ ಇರ್ತಾನೆ. ಸರಿ, ಅವನು ಬರ್ತಾನೆ, ಬಂದ್ಬಿಟ್ಟು ರಾಜ್ಯಕ್ಕೆ ತಿರುಗಿ ಬರ್ತಾನೆ. ಅಷ್ಟರೊಳಗೆ ಕುಬೇರ ಬಂದು ನೋಡಿಬಿಟ್ಟು ಈ ವಿಧವಾಗಿ ಅವನು ಮಾಡಿದ್ದಾನೆ ಅಂತ ಶಾಪ ಕೊಟ್ಟು, ಇಲ್ಲ ನೀನು ಹೀಗೆ ಈ ಹೆಣ್ಣು ದೇಹಲ್ಲೇ ನಿನ್ಗೆ ಇದ್ದು ಬೀಳಲಿ ಅಂತ ಹೇಳಿ ಸ್ತೂಣಕರ್ಣ ಕೊಟ್ಟು ಬಿಡ್ತಾರೆ. ಆದ್ದರಿಂದ ಶಿಖಂಡಿ ಒಂದು ದಿನಕ್ಕಲ್ಲ ಅಂತ ಮೊದಲು ಬರೋದು, ಆದ್ರೆ ಹಾಗೆ ರೆಸ್ಟ್ ಆಫ್ ದ ಲೈಫ್ ಪೂರ್ಣವಾಗಿ ಪುರುಷ ದೇಹ ಅಂದ್ರೆ ಆಮೇಲೆ ಬಂದು ಅಶ್ವತ್ಥಾಮ ಕೊಲ್ಲುವಷ್ಟುವರೆಗೂ ಪುರುಷ ದೇಹವೇ ಪೂರ್ಣ ಪುರುಷ ದೇಹ. ಆದರೆ ಭೀಷ್ಮಾಚಾರ್ಯರು ಅಸ್ತ್ರ ಸನ್ಯಾಸ ಮಾಡೋದಕ್ಕೆ ಕಾರಣ ಏನಂದ್ರೆ ಆ ದೇಹದಲ್ಲಿರುವ ಅಂಬ ಭೀಷ್ಮಾಚಾರ್ಯರಿಗೆ ಕಾಣಿಸ್ತಾ ಇದ್ದ, ಆದ್ದರಿಂದ ಅಸ್ತ್ರವನ್ನು ಬಿಡ್ತಾ ಇದ್ದ. ಅಷ್ಟೇ ಹೊರತದ ಹೆಣ್ಣು ದೇಹ, ನಪುಂಸಕ ದೇಹ ಇದೆಲ್ಲ ಸುಳ್ಳು ಕಥೆಗಳು. ಪೂರ್ಣ ಪುರುಷ ದೇಹ ಬಹಳ ಶಕ್ತಿಮಂತ, ಯಾಕಂದ್ರೆ ಆಮೇಲೆ ಆ ದಾಶಾನರ ಮಹಾರಾಜನ ಹಿರಣ್ಯವರ್ಮನ ಮೆಸೆಂಜರ್ಸ್ ಅವರು ಬಂದು ಪರೀಕ್ಷೆ ಮಾಡಿ ಅವನು ಬಹಳ ಪೌರುಷಶಾಲಿಯಾದಂತಹ ಪೂರ್ಣ ಗಂಡಸು ಅಂತ ಹೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವನಿಗೆ ಒಂದು ಮಗನು ಹುಡ್ತಾನೆ. ಆಕ್ಚುಲಿ ಹಿ ಬಿಗೆಟ್ಸ್, ಆಮೇಲೆ ಶಿಖಂಡಿಗೆ ಒಬ್ಬ ಮಗನು ಹುಡ್ತಾನೆ, ಕ್ಷತ್ರದೇವ ಅಂತ ಹೇಳಿ ಒಬ್ಬ ಮಗನು ಹುಡ್ತಾನೆ. ಆದ್ದರಿಂದ ಶಿಖಂಡಿ ಪೂರ್ಣ ಪುರುಷನೇ, ಮಹಾರಥ ಅವನು. ಅದಕ್ಕೆ ಇಲ್ಲಿ ಕೂಡ ವೇದವ್ಯಾಸರು ವರ್ಣನೆ ಮಾಡ್ತಾರೆ, ಶಿಖಂಡೀಚ ಮಹಾರಥ ಅಂತ ಹೇಳಿ. ಮಹಾರಥ ಅಂದ್ರೆ ಒಂದೇ ಸಮಯದಲ್ಲಿ 10,000 ಜನ ಅಷ್ಟು ಜನದಲ್ಲಿ ಯುದ್ಧ ಮಾಡುವ ಒಂದು ಸಾಮರ್ಥ್ಯ ಇರುವವನು. ಆದ್ದರಿಂದ ಅಂತಹ ಶಿಖಂಡಿ ಅವನಿದ್ದ. ಸೊ ತಪ್ಪು ತಿಳುವಳಿಕೆ ಬಹಳ ಕಡೆ ಇತ್ತು. ಈ ವಿಧವಾಗಿ ಶಿಖಂಡೀಚ ಮಹಾರಥ ಅಥ ಪೃಷ್ಟದ್ಯುಮ್ನು ವಿರಾಟಶ್ಚ ಸಾತ್ಯಕಿಶ್ಚ ಅಪರಾಜಿತಃ ದ್ರುಪದಃ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಂ ದದ್ಮುಃ ಪೃಥಕ್ ಪೃಥಕ್. ಅಲ್ಲಿ ಇನ್ನೊಂದು ಅಂಶ, ಕೆಲವು ಪಾಠಗಳಲ್ಲಿ ಶಂಖಾನ್, ಯಾಕಂದ್ರೆ ಬಹುವಚನ ಇದಲ್ಲವ, ಆದ್ದರಿಂದ ಎಲ್ಲರ ಹೆಸರು ಮಹಾಬಾಹು ಶಂಖಂ ಅಂತ ಹೇಳುವಾಗ ಶಂಖಾನ್ ದದ್ಮುಹ ಅಂತ ಒಂದು ಪಾಠ ಇದೆ, ಶಂಖಂದು ಯಾವುದು ಅಂತ ಹೇಳಿದ್ರೆ ರಾಯರು ತಗೊಂಡಿದ್ದು ಶಂಖಂ ಅಂತ ತಗೊಂಡಿದ್ದಾರೆ. ಏಕವಚನ ಯಾಕೆ ಇದೆ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ಶಂಖಮಿತಿ ಸಮುದಾಯ ಅಭಿಪ್ರಾಯ ಸ್ವ ಸ್ವ ಶಂಖಾನ್ ದದ್ಮುಹು ಇತಿ ಅಂತೇಳಿ, ಶಂಖಂ ಅಂತ ಇದ್ರು ಕೂಡ ಅವರವರು ಅವನವನು ಅವನವನ ಶಂಖವನ್ನು ಊದಿದ. ನೋಡ್ರಿ, ಬಹುವಚನ ಇರುವಾಗ ಬಹಳ ಅವರೆಲ್ಲರೂ ಇವರೆಲ್ಲರೂ ಕೂಡ ಅವರೆಲ್ಲರೂ ಏನು ಮಾಡಿದ್ರು, ಅವರವರ ಶಂಖವನ್ನು ಊದಿದರು. ಶಂಖವನ್ನು ಅಂತ ಏಕವಚನ ಪ್ರಯೋಗ ಮಾಡಿದ್ರು, ಅವರವರ ಶಂಖವನ್ನು ಅಂದ್ರೆ ಒಬ್ಬೊಬ್ಬನು ಒಂದು ಶಂಖ. ಆದ್ದರಿಂದ ಏಕವಚನ ಪ್ರಯೋಗ ಸಮುದಾಯ ಅಭಿಪ್ರಾಯದಲ್ಲಿ ಪ್ರಯೋಗ ಮಾಡಿದ್ದು, ಆದ್ದರಿಂದ ಶಂಖಾನ್ ಅಂತ ಇರಬೇಕಾಗಿಲ್ಲ, ಶಂಖಂ ಅಂತ ಇದ್ದರೆ ಸಾಕು ಅಂತ ಹೇಳಿ. ಆದ್ದರಿಂದ ಇಲ್ಲಿ ತಪ್ಪೇನಿಲ್ಲ, ಶಂಖಂ ಅಂತ ಇರುವುದು ತಪ್ಪೇನಿಲ್ಲ ಏಕವಚನ ಪ್ರಯೋಗ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಶಂಖಗಳನ್ನು ಅನ್ನುವ ಅಭಿಪ್ರಾಯದಲ್ಲೇ ಶಂಖಂ ಅಂತ ಪ್ರಯೋಗ ಮಾಡಿದ್ದಾರೆ. ಶಂಖಂ ದದ್ಮುಹು ದದ್ಮುಹು ಊದಿದರು, ಪೃಥಕ್ ಪೃಥಕ್ ಅವರವರು ಬೇರೆ ಬೇರೆ ಶಂಖವನ್ನು ಊದಿದ್ದಾರೆ ಅಂತ ಹೇಳಿ, ಅವರು ಮಾಡಿದ ಶಬ್ದ ಇವರನ್ನೇನು ಮಾಡಲಿಲ್ಲ. ಈ ಪಾಂಡವರು ಮಾಡಿದ ಶಬ್ದ ಇದೆ ನೋಡ್ರಿ, ಸ ಘೋಷಃ ಧರ್ತರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್. ಇವರು ಮಾಡಿದ ಶಬ್ದ ಧರ್ತರಾಷ್ಟ್ರಾಣ ಧೃತರಾಷ್ಟ್ರನ ಮಕ್ಕಳಾದಂತಹ ಕೌರವರ ಹೃದಯಾನಿ ಹೃದಯಗಳನ್ನು ವ್ಯದಾರಯತ್ತು ಸೀಳಿ ಹಾಕಿತು ಅಂತ, ಅಂದ್ರೆ ಅವರ ಹೃದಯವನ್ನು ಭೇದಿಸಿತು. ಇವರು ಮಾಡಿದ ಶಬ್ದ ಅವರಿಗೆ ತೊಂದರೆ ಆಯಿತು, ಅವರು ಮಾಡಿದ ಶಬ್ದ ಅವರನ್ನೇನೂ ಮಾಡಲಿಲ್ಲ. ನಭಶ್ಚ ಪೃಥ್ವೀಂ ಚೈವ ತುಮುಲೋ ವ್ಯನುನಾದಯನ್. ಆಕಾಶ ಭೂಮಿ ಎಲ್ಲ ಕಡೆ ಕೂಡ ಇವರು ಪಾಂಡವರು ಮಾಡಿದಂತಹ ಈ ಶಬ್ದ ಪ್ರತಿಧ್ವನಿಸಿತು ಅಂತ ಹೇಳಿ, ಆದ್ದರಿಂದ ಇದರಿಂದ ಗೊತ್ತಾಗತ್ತೆ ಈ ದುರ್ಯೋಧನನಿಗೆ ಅಷ್ಟೊಂದು ಪೀಡೆ, ಅಷ್ಟೊಂದು ಭಯ, ಅಷ್ಟೊಂದು ವ್ಯಸನ, ಅಷ್ಟೊಂದು ದುಃಖ, ಅಷ್ಟೊಂದು ವಿಷಾದ ಯಾಕೆ ಬಂತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಇದು ಒಂದು ವಿಧವಾಗಿ ದುರ್ಯೋಧನ ವಿಷಾದವೂ ಹೌದು, ಆದರೆ ಅರ್ಜುನ ವಿಷಾದ ಯೋಗ ಅಂತ ಕರೆಯುವುದಕ್ಕೆ ವಿಷಾದ ಇನ್ನೊಂದು ಪ್ರಶ್ನೆ, ವಿಷಾದ ಅನ್ನೋದು ಯೋಗ ಹೇಗಾಗತ್ತೆ? ಯೋಗ ಅಂದ್ರೆ ಜ್ಞಾನೋಪಾಯ, ವಿಷಾದ ಹೇಗೆ ಜ್ಞಾನೋಪಾಯವಾಗತ್ತೆ ಅಂದ್ರೆ ಅರ್ಜುನನ ವಿಷಾದದಿಂದ ಗೀತಾ ಹೊರಟು ಬಂತು. ಆದ್ದರಿಂದ ವಿಷಾದವೇ ಜ್ಞಾನವಲ್ಲ, ಆದ್ರೆ ವಿಷಾದ ಜ್ಞಾನಕ್ಕೆ ದಾರಿ ತೆಗೀತು. ಅರ್ಜುನನ ವಿಷಾದ ಯೋಗ ಅಂತ ಕರೆಯುವುದಕ್ಕೆ ಕಾರಣ ಅರ್ಜುನನ ವಿಷಾದದ ಮೂಲಕವಾಗಿ ಗೀತೆಯ ಉದ್ಬೋಧನೆ ಮುಂದೆ ಬಂತು. ಆದ್ದರಿಂದ ಇದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಕರೆಯುವುದು ಯುಕ್ತಿಯುಕ್ತವೇ ಆಗಿದೆ. ಯಾಕೆ ಅಂದ್ರೆ ಇದರಿಂದಲೇ ಗೀತೆಯ ಒಂದು ಉಪದೇಶ ಹೊರಟು ಬಂತಾದ್ದರಿಂದ ಇದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಕರೆದಿದ್ದಾರೆ. ಹೀಗೆ ಇದನ್ನು ಹೇಳಿದಾಗ ಇಲ್ಲಿ ಹೇಳ್ತಾರೆ, ಸೊ ಅಥ ವ್ಯವಸ್ಥಿತಾನ್, ಇದಾದ ಮೇಲೆ 20ನೇ ಶ್ಲೋಕ, ಅಥ ವ್ಯವಸ್ಥಿತಾನ್ ದೃಷ್ಟ ಧರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಖುಷೀಕೇಶಂ ತದಾವಾಕ್ಯಂ ಇದಮಾಹ ಮಹೀಪತೆ ಅಂಥೇಳಿ, ಅಥ ಇದೆಲ್ಲ ಈ ಶಂಖಗಳನ್ನು ಇವುಗಳನ್ನು ಊದಿ ಆದ ಮೇಲೆ ಅರ್ಜುನ ಏನು ಮಾಡಿದ ಅಲ್ಲಿ ವ್ಯವಸ್ಥಿತಾನ್ ವಿ ಅವಸ್ಥಿತಾನ್ ಅವ ಸ್ಥಿತಿ ಇರುವುದು, ಅವಸ್ಥಿತಿ ಚೆನ್ನಾಗಿರುವುದು, ವಿ ಅವಸ್ಥಿತಿ ಅಂದ್ರೆ ವಿಶೇಷವಾಗಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಇದ್ದವರು ತಾವಿದವಾಗ. ಅರ್ಜುನನ ಈ ಪ್ರವೃತ್ತಿ ಅಂದ್ರೆ ಏನು, ವ್ಯಾಪಾರ ಪ್ರವೃತ್ತಿ ಶಸ್ತ್ರಸಂಪಾತ ಅಂತ ಹೇಳಿದ ಅರ್ಜುನನ ಪ್ರವೃತ್ತಿ ಧೃತರಾಷ್ಟ್ರನೇ ಅಂತದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿರುವಂತಹ ನಿನ್ನ ಮಕ್ಕಳೇನು ಮಾಡಿದ್ದಾರೆ ಅಂತ. ಸೊ ಅಥ ವ್ಯವಸ್ಥಿತಾನ್ ದೃಷ್ಟ್ವ, ಹೀಗೆ ಅಲ್ಲಿ ಇದ್ದವರನ್ನು ನೋಡಿದವನಾಗಿ ಯಾರು ದೃಷ್ಟ್ವ, ಕಪಿಧ್ವಜ ಕಪಿಧ್ವಜನಾದ ಅರ್ಜುನನು ದೃಷ್ಟ್ವ ನೋಡಿದವನಾಗಿ, ಯಾರನ್ನು ದೃಷ್ಟ್ವ, ಧರ್ತರಾಷ್ಟ್ರಾನ್ ದೃಷ್ಟ್ವ ಧೃತರಾಷ್ಟ್ರನ ಮಕ್ಕಳಾದಂತಹ ಆ ಕೌರವರನ್ನು ನೋಡಿ ಪ್ರವೃತ್ತೆ ಶಸ್ತ್ರ ಸಂಪಾತೆ, ಪ್ರವೃತ್ತೆ ಅಂದ್ರೆ ಪ್ರವೃತ್ತವಾಗಿದೆ ಅಂದ್ರೆ ಇನ್ನು ಶುರು ಆಗ್ಲಿಕ್ಕೆ, ತತ್ವ ಉಪದೇಶ ಪ್ರಸಂಜಕಂ ಅರ್ಜುನ ವಿಷಾದಂ ವಕ್ತುಂ ಏತಾವಾನ್ ಉಪೋದ್ಘಾತ ಪ್ರವೃತ್ತ. ಈ ಉಪೋದ್ಘಾತ ಹೊರಟಿದೆ, ಪ್ರವೃತ್ತ ಅಂದ್ರೆ ಹೊರಟಿದೆ. ಈ ಉಪೋದ್ಘಾತ ಏನು, ಉಪೋದ್ಘಾತ ಈ ಅರ್ಜುನ ಮಾಡಿದೆ, ಇದು ಒಂದು ಸ್ಟಾರ್ಟಿಂಗ್ ಫಾರ್ ಗೀತಾ ಉಪದೇಶ, ಇದು ಹೊರಟಿತು ಪ್ರವೃತ್ತವಾಯಿತು ಅಂದ್ರೆ ಹೊರಟು ಬಂದಿದೆ. ಏನು, ಏವಂ ದುರ್ಯೋಧನ ವ್ಯಾಪಾರಂ ದಳ ದ್ವಯಗತ ವ್ಯಾಪಾರಂ ಚ ಉಕ್ತ್ವ ಅಧುನಾ ಅರ್ಜುನ ವ್ಯಾಪಾರಂ ಆಹ ಅಥ ಇತ್ಯಾದಿ ಚತುರ್ಭಿ ಶ್ಲೋಕೈಹಿ. ನಾಲ್ಕು ಶ್ಲೋಕಗಳಿಂದ ಏನು ಮಾಡಿದ್ದಾರೆ, ದುರ್ಯೋಧನ ವ್ಯಾಪಾರ ಅವನು ಮಾಡಿದ ಹೇಳಿದ ಮಾತುಗಳು ಹೇಳಿ ಆಯಿತು, ಅದಾದ ಮೇಲೆ ದಳದ್ವಯ ಎರಡು ದಳದ್ವಯಗಳು ಎರಡು ಸೈನ್ಯಗಳ ವ್ಯಾಪಾರ ಶಂಖಗಳನ್ನು ಊದುವ ಕೆಲಸವನ್ನು ಹೇಳಿಯಾಯಿತು ಚ ಉಕ್ತ್ವ ಅಧುನಾ ಈವಾಗ ಅರ್ಜುನ ವ್ಯಾಪಾರ ಮಹ ಅರ್ಜುನನ ವ್ಯಾಪಾರ ಅಂದ್ರೆ ಅರ್ಜುನ ಮಾಡಿದ ಕೆಲಸ ಏನು ಕೆಲಸ ಈ ಕೆಲಸ ಈ ಅರ್ಜುನ ಏನು ಮಾಡಿದ ಏನು ಮಾತು ಹೇಳಿದ ಇದನ್ನು ಹೇಳ್ತಾ ಇದ್ದಾರೆ. ಹೇಳ್ತಾ ಧನುರುದ್ಯಮ್ಯ ಪಾಂಡವ ಪ್ರವೃತ್ತೇ ಶಸ್ತ್ರ ಸಂಪಾತೆ ಶಸ್ತ್ರ ಸಂಪಾತ ಅಂದ್ರೆ ಬಾಣಗಳನ್ನು ಪ್ರಯೋಗ ಮಾಡುದು ಅದಕ್ಕೆ ಸಿದ್ಧರಾಗಿದ್ದಾರೆ. ಪ್ರವೃತ್ತ ಅಂದ್ರೆ ಸಿದ್ಧರಾಗುವುದು ಉದ್ಯುಕ್ತರಾಗುವುದು ರೆಡಿ ಆಗುವುದು. ಸೊ ಅದಕ್ಕೆ ಪ್ರವೃತ್ತರಾಗಿರುವಂತಹ ಅಂದ್ರೆ ಶಸ್ತ್ರಗಳನ್ನು ಆಯುಧಗಳನ್ನು ಪ್ರಯೋಗ ಮಾಡುವುದಕ್ಕೆ ಸಿದ್ಧರಾಗಿರುವಂತಹ ಸಂದರ್ಭದಲ್ಲಿ ಧನುರುದ್ಯಮ್ಯ ಪಾಂಡವ ಧನುಸ್ಸನ್ನು ಎತ್ತಿದ್ದಾನೆ. ಎತ್ತಿಬಿಟ್ಟು ಪಾಂಡವ ಅಂದ್ರೆ ಅರ್ಜುನ ಇಲ್ಲಿ ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಮಹೀಪತೆ ರಾಜನೇ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನನ್ನು ಮಾಡುವ ಸಂಬೋಧನೆ. ಮಹೀಪತೆ ಅಂದ್ರೆ ಧೃತರಾಷ್ಟ್ರನೇ ರಾಹ ಮಹಾರಾಜ ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಶ್ರೀಕೃಷ್ಣನಿಗೆ ಅರ್ಜುನ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಅರ್ಜುನ ಕೃಷ್ಣನಿಗೆ ಹೇಳುವ ಮಾತುಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಹೇಳುವಾಗ ಅಲ್ಲಿ ಹೇಳ್ತಾ ಅಥ ಅನಂತರಂ ಕಪಿದ್ವಿಜಃ ಅರ್ಜುನ ವ್ಯವಸ್ಥಿತಾನ್ ಯುದ್ಧೇ ಕೃತ ನಿಶ್ಚಯಾನ್ ದೃಷ್ಟ್ವ ಯುದ್ಧಕ್ಕೆ ನಿಶ್ಚಯ ಮಾಡಿಕೊಂಡಿರುವವರನ್ನು ದೃಷ್ಟ್ವ ನೋಡಿದವನಾಗಿ ಶಸ್ತ್ರ ಸಂಪಾತೆ ಶಸ್ತ್ರ ಪ್ರಹರಣೆ ಪ್ರವೃತ್ತಿ ಶಸ್ತ್ರಗಳನ್ನು ಪ್ರಯೋಗ ಮಾಡುವುದಕ್ಕೆ ಸಿದ್ಧರಾಗಿರುವಾಗ ವರ್ತಮಾನ ಸಾಮೀಪ್ಯೇ ವರ್ತಮಾನವದ್ವ ಪ್ರವೃತ್ತಿ ತುಮುದ್ಯುಹು ಅಂತ ಹೇಳಿ ಇದು ಒಂದು ಗ್ರಾಮ್ಯಾಟಿಕ್ ರೂಲ್ ಹೇಳ್ತಾ ಇದ್ದಾರೆ. ಪ್ರವೃತ್ತ ಅಂದ್ರೆ ಪ್ರವೃತ್ತಿ ಇರುವುದು ವರ್ತಿಸುವುದು ಹತ್ತರ ಇರುವುದು ಅಂತ ಇವೆಲ್ಲ ಅರ್ಥಗಳು ಬರುತ್ತೆ. ಸಮಥಿಂಗ್ ದಟ್ ಈಸ್ ಅಬೌಟ್ ಟು ಹ್ಯಾಪನ್ ಅನ್ನೋದು ಆರ್ ಸಮಥಿಂಗ್ ವೆರಿ ನಿಯರ್ ಬೈ ಆರ್ ಸಮ್ ಬಿಹೇವಿಯರ್ ಈ ಎಲ್ಲ ಅರ್ಥಗಳಲ್ಲಿ ಪ್ರವೃತ್ತಿ ಶಬ್ದ ಇರುತ್ತೆ. ಇಲ್ಲಿ ಪ್ರವರ್ತಿತುಂ ಉದ್ಯುಹು ಅಂದ್ರೆ ಪ್ರವರ್ತಿಸುವುದಕ್ಕೆ ರೆಡಿಯ ದಟ್ಸ್ ಇಸ್ ಅಬೌಟ್ ಟು ಹ್ಯಾಪನ್ ಅನ್ನುವ ಅರ್ಥದಲ್ಲಿ ಪ್ರವೃತ್ತಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಸತಿ ತದಾ ಶಸ್ತ್ರ ಸಂಪಾತ ಪ್ರಾಕ್ ಕಾಲೆ ಶಸ್ತ್ರಗಳನ್ನು ಪ್ರಯೋಗ ಮಾಡುವುದಕ್ಕೆ ಮುಂದೆ ಇದಂ ವಕ್ಷ್ಯಮಾಣಂ ವಾಕ್ಯಂ ಆಹ ಇತಿ ಅನ್ವಯ ಈ ಮುಂದಿನ ವಾಕ್ಯಗಳನ್ನು ಅರ್ಜುನ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅರ್ಜುನ? ಅರ್ಜುನ ಉವಾಚ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದ್ ಏತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್ ಕೈಹಿ ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕಿತ್ಸವಃ ಅಂತ ಹೇಳಿ ಅರ್ಜುನನ ಮಾತುಗಳು ಈ ಎರಡೂವರೆ ಶ್ಲೋಕಗಳಲ್ಲಿ ಇರುವಂತಹ ಮಾತುಗಳು. ಏನು? ಸೇನೆಯೋಹೋ ಎರಡು ಉಭಯೋಹೋ ಎರಡು ಸೇನೆಗಳ ಮಧ್ಯದಲ್ಲಿ ಮೇ ರಥಂ ಸ್ಥಾಪಯ ಅಚ್ಯುತ ಅಚ್ಯುತ ಅಚ್ಯುತನಾದ ಕೃಷ್ಣನೇ ಮೇ ರಥಂ ಸ್ಥಾಪಯ ನನ್ನ ರಥವನ್ನು ನಿಲ್ಲಿಸು. ಯಾಕೆ? ಯಾವದೇತಾ ನಿರೀಕ್ಷೇಹಂ ಅಲ್ಲಿಂದ ನಾನು ಎರಡು ಕಡೆ ಸೈನ್ಯಗಳನ್ನು ಒಂದ್ಸಲ ನೋಡ್ಬೇಕು ಸಿಂಹಾವಲೋಕನ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಯೋದ್ಧು ಕಾಮಾನ್ ಅವಸ್ಥಿತಾನ್ ಯೋದ್ಧು ಕಾಮಾನ್ ಯುದ್ಧ ಮಾಡಬೇಕನ್ನುವ ಇಚ್ಛೆಯಿಂದ ಇರುವವರನ್ನು ಯೋದ್ಧು ಕಾಮಾನ್ ಯುದ್ಧ ಮಾಡಬೇಕನ್ನುವ ಕಾಮನೆ ಇರುವವರು ಅವಸ್ಥಿತಾನ್ ಇಲ್ಲಿ ಬಂದು ಸಿದ್ಧರಾಗಿ ನಿಂತವರು. ಯಾಕೆ? ಕೈಹಿ ಮಯಾ ಸಹ ಯಾರಿಂದಾದರೆ ನನ್ನ ಜೊತೆಲಿ ಯೋದ್ಧವ್ಯಂ ಯುದ್ಧ ಮಾಡಲಕ್ಕೆ ಸಿದ್ಧರಾಗಿದ್ದಾರೋ ಅಸ್ಮಿನ್ ರಣ ಸಮುದ್ಯಮೆ ಈ ರಣ ಯುದ್ಧರಂಗ ಈ ಯುದ್ಧ ಶುರುವಾಗಲಕ್ಕಿದೆ ಆ ಯುದ್ಧದಲ್ಲಿ ಯೋತ್ಸ್ಯಮಾನಾನ್ ಯುದ್ಧ ಮಾಡಬೇಕನ್ನುವ ಇಚ್ಛೆ ಉಳ್ಳವರನ್ನು ಅವೇಕ್ಷೆ ಅಹಂ ಅಹಂ ಅವೇಕ್ಷೆ ನಾನು ನೋಡ ಬಯಸ್ತಾ ಇದ್ದೀನಿ ಯ ಏತೆ ಅತ್ರ ಸಮಾಗತಃ ಯಾರಾದರೆ ಇಲ್ಲಿ ಬಂದು ಒಟ್ಟಾರೆ ಸೇರಿದ್ದಾರೋ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕಿತ್ಸವ ಧಾರ್ತರಾಷ್ಟ್ರಸ್ಯ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಅವನಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕೆ ಚಿಕಿತ್ಸೆ ಅಂದ್ರೆ ಕರ್ತುಂ ಇಚ್ಛಾ ಚಿಕಿತ್ಸಾ ಆ ಕರ್ತುಂ ಇಚ್ಛಾ ಯಾರಿಗೆ ಇದೆಯೋ ಅವರು ಚಿಕಿತ್ಸೆ ಅಂದ್ರೆ ಮಾಡಬೇಕನ್ನುವ ಇಚ್ಛೆ ಚಿಕಿತ್ಸು ಅಂದ್ರೆ ಮಾಡಬೇಕನ್ನುವ ಇಚ್ಛೆ ಉಳ್ಳವನು. ಆದ್ದರಿಂದ ಅದರ ಬಹುವಚನ ಶಂಭು ಶಂಭವ ಆದಂತೆ ಚಿಕಿತ್ಸು ಅನ್ನುವುದು ಉಕಾರಾಂತ ಅದರ ಬಹುವಚನ ಚಿಕಿತ್ಸವ ಆಗತ್ತೆ. ಪ್ರಿಯ ಚಿಕಿತ್ಸವ ಪ್ರಿಯ ಮಾಡಬೇಕಂತ ಬಯಸಿದವರು ಯಾರಿದ್ದಾರೋ ಅವರೆಲ್ಲರನ್ನೂ ನಾನು ನೋಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅದಕ್ಕೆ ನನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಕೇಳಿದಾಗ ಸಂಜಯ ಆವಾಗ ಏನಾಯಿತು ಅನ್ನೋದನ್ನು ಸಂಜಯ ಮತ್ತು ಉಲ್ಲೇಖ ಮಾಡ್ತಾ ಇದ್ದಾನೆ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶು ಗುಡಾಕೇಶೇನ ಭಾರತ ಸೇನೆಯೋರ್ಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ. ಈ ವಿಧವಾಗಿ ಹೇಳಲ್ಪಟ್ಟವನಾಗಿ ಋಷಿಕೇಶ ಮುಂಚೆ ನೋಡಿದಂತೆ ಇಂದ್ರಿಯಗಳ ಒಡೆಯನಾದ ಆ ಪರಮಾತ್ಮನು ಗುಡಾಕೇಶೇನ ಭಾರತ. ಏನು ಗುಡಾಕೇಶ ಅಂದೇನು? ಗುಡಾಕ ಅಂದ್ರೆ ನಿದ್ದೆ, ಗುಡಾಕೇಶ ಅಂದ್ರೆ ನಿದ್ದೆಯನ್ನು ಗೆದ್ದವನು ಅಂತೇಳಿ. ಅಂದ್ರೆ ಬಹಳ ದಿನಕ್ಕೆ ಓಹೋ ಗುಡಾಕೇಶ ಅಂದ್ರೆ ನಿದ್ರಾಯಾಹಾಯಿಷ ಅಂದ್ರೆ ಜಿತ ನಿದ್ರೇಣ ಅರ್ಜುನೇನ ಅಂತ ರಾಯರು ಅದನ್ನು ವಿವರಣೆ ಮಾಡಿದ್ದಾರೆ. ಅರ್ಜುನ ನಿದ್ದೆಯನ್ನು ಗೆದ್ದಿದ್ದಾನೆ ಅಂದ್ರೆ ಓಹೋ ಅರ್ಜುನ ನಿದ್ದೆಯನ್ನೇ ಮಾಡೋದಿಲ್ಲವಾ ಅಂತ ಒಂದು ಸಂಶಯ ಬರ್ಲಕ್ಕ ಅವಕಾಶ ಇದೆ. ಹಾಗಲ್ಲ, ನಿದ್ದೆಯನ್ನು ಗೆದ್ದಿದ್ದಾನೆ ಅಂತ ಹೇಳಿದರೆ ನಿದ್ದೆಯನ್ನು ಗೆಲ್ಲುವುದಂದ್ರೆ ನಿದ್ದೆಯನ್ನೇ ಮಾಡದೇ ಇರುವುದಂತ ಅರ್ಥ ಅಲ್ಲ. ನಿದ್ದೆಯನ್ನು ಗೆಲ್ಲುವುದಂದ್ರೆ ಯಾವಾಗ ನಿದ್ದೆ ಮಾಡಬೇಕನ್ನೋದು ತಾನು ನಿಶ್ಚಯ ಮಾಡ್ಕೊಳ್ತಾನೆ. ಅಂದ್ರೆ ಒಂದೆರಡು ಮೂರು ನಿದ್ದೆ ಮಾಡದೇ ಇರಬಹುದು, ಮತ್ತು ಒಂದಿನ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಬಹುದು. ಹೇಗೆ ಯಾವಾಗ ನಿದ್ದೆ ಬೇಕಂದ್ರೆ ಆವಾಗ ನಿದ್ದೆ ಮಾಡುವ ಸಾಮರ್ಥ್ಯ ಇದು. ಅಂದ್ರೆ ಎರಡು ವಿಧವಾದ ಸಾಮರ್ಥ್ಯ, ನಿದ್ದೆ ಬೇಕಂದಾಗ ಬರಬೇಕು, ಕೆಲವು ಜನಕ್ಕೆ ನಿದ್ದೆ ಬರೋದಿಲ್ಲ, ನಾಲ್ಕು ದಿನ ನಿದ್ದೆ ಬರೋದಿಲ್ಲ, ಆದರೆ ಅದು ಪ್ರಾಬ್ಲಮ್ ಅಷ್ಟೇ. ಆದ್ದರಿಂದ ನಿದ್ದೆ ಬಂದಿಲ್ಲ ಅಂದ ಮಾತ್ರಕ್ಕೆ ನಿದ್ದೆಯನ್ನು ಗೆದ್ದಿದ್ದಾರೆ ಅಂತ ಹೇಳಕ್ಕಾಗೋದಿಲ್ಲ. ನಿದ್ದೆ ಬೇಕಂದಾಗ ಬರೋದಿಲ್ಲ ಅಂದ್ರೆ ಅದು ನಿದ್ದೆ ಗೆದ್ದಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಎರಡೂ ಆಗಬೇಕು, ನಿದ್ದೆ ಬೇಕಂದಾಗ ಬರಬೇಕು, ಬೇಡ ಅಂದಾಗ ಬರಬಾರದು. ಹೀಗೆ ಯಾರಿಗಾಗತ್ತೋ ಅಂಥವರಿಗೆ ಅಂಡ್ ಅಷ್ಟೇ ಅಲ್ಲದೆ ಸ್ವಲ್ಪ ನಿದ್ದೆ ಇದು ಸಾಕು, ಒಂದು ಸ್ವಲ್ಪ ಮಾತ್ರ ನಿದ್ದೆ ಮಾಡಿದ್ರೆ ಅದರಿಂದ ರಿಫ್ರೆಶ್ ಆಗಿಬಿಡ್ತಾರೆ. ಹಾಗಾಗ ಸೊ ಈ ವಿಧ ನಾವು ಲೌಕಿಕದಲ್ಲಿ ಕೇಳ್ತೀವಿ, ನೆಪೋಲಿಯನ್ ಇದು ಕುದುರೆ ಮೇಲೆ ಹೋಗುವಾಗಲೇ ನಿದ್ದೆ ಮಾಡಿಬಿಡ್ತಾ ಇದ್ದ ಹಾಗೆ ಅಂತ ಹೇಳಿ ಕೇಳ್ತೀವಿ. ಸೊ ಬಟ್ ಈ ವಿಧವಾಗಿ ನಿದ್ದೆಯನ್ನು ಗೆಲ್ಲುವುದು, ಸೊ ಆದ್ದರಿಂದ ಆ ಅರ್ಥದಲ್ಲಿ ಗುಡಾಕೇಶ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹೀಗೆ ಗುಡಾಕೇಶೇನ, ಗುಡಾಕೇಶನಾದಂತಹ ಆ ಅರ್ಜುನನಿಂದ ಭಾರತ ಅನ್ನುವ ಅದು ಸಂಜಯ ಧೃತರಾಷ್ಟ್ರನಿಗೆ ಮಾಡುವ ಸಂಬೋಧನೆ. ಇಲ್ಲಿ ಭರತ ವಂಶದಲ್ಲಿ ಹುಟ್ಟಿದಂತಹ ಧೃತರಾಷ್ಟ್ರನೇ ಅಂತೇಳಿ ಧೃತರಾಷ್ಟ್ರನ ಸಂಬೋಧನೆ ಮಾಡ್ತಾ ಧೃತರಾಷ್ಟ್ರ ಈ ವಿಧವಾಗಿ ಹೇಳಲ್ಪಟ್ಟಂತಹ ಋಷಿಕೇಶನು ಅರ್ಜುನನಿಂದ ಹೇಳಲ್ಪಟ್ಟವನಾಗಿ ಸೇನೆಯೋ ಉಭಯೋ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ, ಎರಡು ಸೇನೆಗಳ ಮಧ್ಯದಲ್ಲಿ ಉತ್ತಮವಾದ ಆ ರಥವನ್ನು ನಿಲ್ಲಿಸಿದ್ದಾನೆ ಕೃಷ್ಣ ಪರಮಾತ್ಮ. ಎಲ್ಲಿ ನಿಲ್ಲಿಸಿದ್ದಾನೆ ಅಂದ್ರೆ ಉದ್ದಕ್ಕೆ ತಗೊಂಡೋಗಿ ದುರ್ಯೋಧನನ ಮುಂದೆ ನಿಲ್ಲಿಸಿದ್ರೆ ಯುದ್ಧ ಮಾಡಿಬಿಡ್ತಾ ಇದ್ನೇನು ಅರ್ಜುನ. ಅದ್ರ ಬೇಕಂತ ಕೃಷ್ಣ ಏನು ಮಾಡಿದ, ಈ ಗೀತೆಯ ಉಪದೇಶ ಬರಬೇಕು ಅಂತ ಗೊತ್ತಿತ್ತು ಕೃಷ್ಣ ಎಲ್ಲ, ಅವನು ಭೂತ ಭವಿಷ್ಯದ ವರ್ತಮಾನಗಳೆಲ್ಲವೂ ತಿಳಿದ ಪರಮಾತ್ಮ ಏನು ಮಾಡಿದ, ಅರ್ಜುನನಿಗೆ ಉದ್ದಕ್ಕೆ ತಗೊಂಡೋಗಿ ಆ ಭೀಷ್ಮ ದ್ರೋಣರ ಎದುರುಗಡೆ ನಿಲ್ಲಿಸಿದ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾಂ ಪಶ್ಯೈತಾನ್ ಸಮವೇತಾನ್ ಕುರೂನಿತಿ. ಅಲ್ಲಿ ಭೀಷ್ಮ ದ್ರೋಣರ ಎದುರಲ್ಲಿ ಸರ್ವೇಷಾಂ ಚ ಮಹೀಕ್ಷಿತಾಂ ಎಲ್ಲ ರಾಜಂದ್ರೆ ಇದ್ದಾರೆ ಅಲ್ಲಿ ನಿಲ್ಲಿಸಿ ಆ ರಥವನ್ನು ಉವಾಚ ಹೇಳ್ತಾ ಇದ್ದಾನೆ ಪಾರ್ಥ ಅರ್ಜುನನೇ ಪಶ್ಯ ನೋಡು ಏತಾನ್ ಇವರನ್ನು ಸಮವೇತಾನ್ ಕುರೂನ್ ಇತಿ ಇಲ್ಲಿ ಬಂದು ಸೇರಿರುವಂತಹ ಈ ಕುರುವಂಶದವರು ಭೀಷ್ಮಾದಿಗಳು ಅವರನ್ನು ನೋಡಪ್ಪ ಅಂತ ಹೇಳಿ ಕೃಷ್ಣ ಹೇಳಿದ. ಹೇಳಿದಾಗ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನ್ ಅಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಥ. ಇಲ್ಲಿಂದ ಶುರು ಆಗತ್ತೆ ಅರ್ಜುನನಿಗೆ ಬರುವ ಗೊಂದಲ ತೊಂದರೆ. ಇವರೆಲ್ಲರನ್ನು ನೋಡಿದಾಗ ಅರ್ಜುನ ಯಾರನ್ನು ನೋಡಿದ, ತತ್ರ ಅಪಶ್ಯತ್ ಅಲ್ಲಿ ನೋಡಿದ ಅರ್ಜುನ, ಸ್ಥಿತಾನ್ ಪಾರ್ಥ ಪಾರ್ಥನಾದ ಅರ್ಜುನ ಸ್ಥಿತಾನ್ ಅಲ್ಲಿದ್ದವರನ್ನು ನೋಡಿದ. ಯಾರವರು? ಪಿತೃನ್ ಪಿತೃಗಳು, ಪಿತಾಮಹಾನ್ ಪಿತಾಮಹರ್ ಅಂದ್ರೆ ತಂದೆಯ ತಂದೆಗಳು, ತಂದೆಗಳ ಸದೃಶರಾದವರು ಅವರೆಲ್ಲರೂ ಕೂಡ, ಆಚಾರ್ಯಾನ್ ಆಚಾರ್ಯರಾದ ದ್ರೋಣಾಚಾರ್ಯರು ಕೃಪಾಚಾರ್ಯರು ಅವರನ್ನು, ಮಾತುಲಾನ್ ಮಾತುಲಾನ್ ತಾಯಿಯ ಕಡೆ ಸಂಬಂಧದವರು, ತಾಯಿ ಅಣ್ಣ ಮಕ್ಕಳು ಆಗ ವಿಧವಾಗಿ ಸಂಬಂಧ ಇರುವವರು, ಭ್ರಾತೃನ್ ಅಣ್ಣ ತಮ್ಮಂದರು ಸದೃಶರಾದವರು, ಪುತ್ರಾನ್ ಮಕ್ಕಳು ಅಣ್ಣ ತಮ್ಮಂದ್ರ ಮಕ್ಕಳು ತಮ್ಮ ಮಕ್ಕಳಿದ್ದಂತೆ, ಪೌತ್ರಾನ್ ಮಕ್ಕಳ ಮಕ್ಕಳು ಇದ್ದಂತೆ, ಸಖೀನ್ ಸ್ನೇಹಿತರು, ಈ ವಿಧವಾಗಿ ಎಲ್ಲರನ್ನು ನೋಡ್ತಾ ಇದ್ದಾನೆ. ಸೊ ಈ ವಿಧವಾಗಿ ಮುಂಚೆ ನಡೆಯುತ್ತೆ, ನಾವು ಅದನ್ನು ಮುಂದೆ ವಿಸ್ತಾರ ಮಾಡೋಣ. ಇಲ್ಲಿವರೆಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದ್ರಿ. ಹರೇಶ್ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು.